ಆಕಾಶವಾಣಿ ಚಿತ್ರದುರ್ಗ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ,
ಮಳೆ ನೀರು ಕೊಯ್ಲು ಹಾಗೂ ನೈರ್ಮಲ್ಯವನ್ನು ಕುರಿತ ಪ್ರಾಯೋಜಿತ ಸರಣಿ.
ಪ್ರಾಯೋಜಕರು ಅರ್ಹ್ಯಂ ಬೆಂಗಳೂರು.
ಸರ್ವರಲ್ಲೂ ಸುರಕ್ಷಿತ ನಿರಂತರ ನೀರು ಹಾಗೂ ನೈರ್ಮಲ್ಯದ ಕುರಿತ ಜಾಗೃತಿ.
ಅರ್ಹ್ಯಂನ ಸಂಸ್ಕೃತಿ.
ಪ್ರಿಯ ಕೇಳುಗರೆ, ಮಳೆ ಇಳೆ, ಇಳೆ ಮಳೆ, ಎಷ್ಟು ಚಂದದ ಪ್ರಾಸ ಈ ಪದಗಳದು! ಎಂತಹ ಅಪೂರ್ವ ನಂಟು ಮಳೆ ಹಾಗೂ ಇಳೆಯದು! ಇಡಿಯ ಜೀವ ಜಗತ್ತಿನ ಅಸ್ತಿತ್ವ ಮಳೆಯನ್ನು ಇಳೆಯನ್ನು ಅವಲಂಬಿಸಿದೆ. ಮಳೆ ಇದ್ದರೆ ಇಳೆ, ಇಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ನಾವು ನೀವು. ಈ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಸೊಗಸಾಗಿ ಬಣ್ಣಿಸಲು ಕವಿಗಳಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಇಳಿದು ಬಾ ತಾಯಿ, ಇಳಿದು ಬಾ ಎಂದು ಹಾಡಿದ ಬೇಂದ್ರೆಯವರೇ ಮತ್ತೊಂದು ಕವನದಲ್ಲಿ, ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕುಂತೀರಿ, ಇಳೆಯೊಡನೆ ಜಳಕ ಮಾಡೋಣ ಎನ್ನುತ್ತಾರೆ.
ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆಯೋ, ಇಳೆಯೊಡನೆ ಜಳಕ ಮಾಡೋಣ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆಯೋ, ಇಳೆಯೊಡನೆ.
ಇದು ಮಳೆ ಬರುವ ಕಾಲಕ್ಕಾದರೆ, ಮಳೆ ಬರದ ಕಾಲಕ್ಕೆ? ಇಳೆಯೊಡನೆ ಮಳೆ ಮುನಿದು ದೂರಾದ ಕಾಲಕ್ಕೆ? ನೀಲಾಕಾಶದಿ ಎಲ್ಲೂ ಮೋಡದ ಸುಳಿವಿಲ್ಲ ಎಂಬ ಸಾಲು ಮಳೆಗಾಲದಲ್ಲಿ ಆಕಾಶವನ್ನೇ ನಿಟ್ಟಿಸುತ್ತಾ ಕುಳಿತ ರೈತನ ಹೃದಯದಲ್ಲಿ ಸೃಜಿಸುವ ಭಾವವೆಂತಹದು! ಅದಕ್ಕೇ ನಮ್ಮ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು, ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ, ನಾಲ್ಕು ಹನಿಯ ಚೆಲ್ಲಿ, ದಿನ ದಿನವೂ ಕಾದು ಬಾಯಾರಿ ಬೆಂದೆ, ಬೆಂಗದಿರ ತಾಪದಲ್ಲಿ ಎನ್ನುತ್ತಾರೆ. ಆಗ ಅಕಸ್ಮಾತ್ ಮಳೆಯಾದರೆ, ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆ ಆರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು ಎನ್ನುತ್ತಾರೆ ರಾಷ್ಟ್ರಕವಿ.
ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆ ಆರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು.
ಇನ್ನು ನಮ್ಮ ಜನಪದರು, ಹುಯ್ಯೋ ಹುಯ್ಯೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ ಎನ್ನುತ್ತಾರೆ. ಪರಿಸ್ಥಿತಿ ಇನ್ನೂ ಗಂಭೀರವಾದಾಗ, ಯಾತಕ್ಕೆ ಮಳೆ ಹೋದವೋ ಶಿವಶಿವ, ಲೋಕಾ ತಲ್ಲಣಿಸುತ್ತಾವೋ ಎಂದು ಕೊರಗುತ್ತಾರೆ. ಹದವಾಗಿ ಬಿದ್ದ ಮಳೆ ನಮ್ಮೆದೆಯಲ್ಲಿ ಧನ್ಯತಾ ಭಾವ ಮೂಡಿಸಿ ಪುಳಕಗೊಳಿಸಿದರೆ, ಕೈಕೊಡುವ ಮಳೆ ನಡುಕ ಹುಟ್ಟಿಸಿ ಜೀವ ಬಾಡಿಸುತ್ತದೆ. ಇಷ್ಟಾಗಿಯೂ ಅತಿವೃಷ್ಟಿ ಅನಾವೃಷ್ಟಿ ಇಂದಿಗೂ ಮನುಷ್ಯನ ಕೈಮೀರಿದ ಸಂಗತಿಗಳೇ. ಆದರೂ ಮನುಷ್ಯ ತನ್ನ ವಿವೇಕವನ್ನು ಬಳಸಿ ಏನೂ ಮಾಡಲಾರನೇ ಎಂಬ ಪ್ರಶ್ನೆ ಮೂಡಿದಾಗ, ಹೊಳೆವ ಉತ್ತರಗಳು ಲಭ್ಯ ಸಂಪನ್ಮೂಲಗಳ ಸಮರ್ಪಕ ಬಳಕೆ, ನೀರಿನ ಮಿತವ್ಯಯ, ಮಳೆ ನೀರು ಕೊಯ್ಲು. ಪ್ರಿಯ ಕೇಳುಗರೆ, ಇಂದಿನಿಂದ ಬರುವ 13 ವಾರಗಳ ಕಾಲ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಮಳೆ ನೀರು ಕೊಯ್ಲು ಹಾಗೂ ನೈರ್ಮಲ್ಯವನ್ನು ಕುರಿತಾದ 13 ಕಾರ್ಯಕ್ರಮಗಳ ಸರಣಿಯನ್ನು ಪ್ರತಿ ಗುರುವಾರ ಬೆಳಗ್ಗೆ 7:45 ಪ್ರಸಾರ ಮಾಡಲಿದೆ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಎಂಬ ಈ ಸರಣಿಯನ್ನು ಬೆಂಗಳೂರಿನ ಅರ್ಘ್ಯಂ ಸಂಸ್ಥೆ ಪ್ರಾಯೋಜಿಸಿದೆ. ಸರಣಿಯನ್ನು ಪ್ರಾಯೋಜಿಸುವುದರ ಜೊತೆ ಜೊತೆಗೆ ಸರಣಿಯ ಪ್ರತಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಲಾಗುವ ಪ್ರಶ್ನೆಗೆ ಸರಿ ಉತ್ತರ ನೀಡಿದ ಮೂವರು ಶ್ರೋತೃಗಳಿಗೆ ಬಹುಮಾನಗಳನ್ನು ಕೂಡ ನೀಡಲು ಅರ್ಘ್ಯಂ ಸಂಸ್ಥೆ ಒಪ್ಪಿಕೊಂಡಿದೆ. ಸರಿ ಉತ್ತರ ನೀಡಿದ ಶ್ರೋತೃಗಳ ಹೆಸರನ್ನು ಲಾಟರಿಯ ಮೂಲಕ ನಿರ್ಧರಿಸಲಾಗುವುದು.
ಬಾಮಳೆಯ ಬಾ ಅಟ್ಟು ಬಿರುಸಾಗಿ ಬಾರದಿರು, ನನ್ನನ್ನಲ್ಲೇ ಬರಲಾಗದಂತೆ, ನನ್ನನ್ನಲ್ಲೇ ಬರಲಾಗದಂತೆ. ಮಳೆಗೆ ಬಾಮಳೆಯ ಬಾ ಅಟ್ಟು ಬಿರುಸಾಗಿ ಬಾರದಿರು, ನನ್ನನ್ನಲ್ಲೇ ಬರಲಾಗದಂತೆ, ನನ್ನನ್ನಲ್ಲೇ ಬರಲಾಗದಂತೆ. ಅವಳಿಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸೂರಿ ಹಿಂತಿರುಗಿ ಹೋಗದಂತೆ, ಹಿಂತಿರುಗಿ ಹೋಗದಂತೆ. ಬಿಡದೆ ಬಿರುಸಾಗಿ ಸೂರಿ ಬಾಮಳೆ ಬಾ.
ಪ್ರಿಯ ಕೇಳುಗರೇ, ನಮ್ಮ ಈ ಸರಣಿಯನ್ನು ಪ್ರಾಯೋಜಿಸಿರುವ ಅರ್ಘ್ಯಂ ಸಂಸ್ಥೆ ದೇಶದಾದ್ಯಂತ ನೀರು ಹಾಗೂ ನೈರ್ಮಲ್ಯ ಕುರಿತಾಗಿ ಗಮನಾರ್ಹವಾದಂತಹ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸಂಸ್ಥೆಯ ಯೋಜನಾ ನಿರ್ದೇಶಕರಾದ ಎಸ್ ಮನೋಹರ್ ರಾವ್ ಅವರನ್ನ ದೂರವಾಣಿಯ ಮೂಲಕ ಮಾತನಾಡಿಸಿದೆವು.
ನನ್ನ ಹೆಸರು ಮನೋಹರ್ ರಾವ್ ಅಂತ. ನಾನು ಅರ್ಘ್ಯಂ ಸಂಸ್ಥೆಯಲ್ಲಿ ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅರ್ಘ್ಯಂ ಅನ್ನುವಂಥದ್ದು ಒಂದು ಸಂಸ್ಕೃತ ಪದ, ಅದರ ಅರ್ಥ ಏನು ಅಂತಂದ್ರೆ ಅರ್ಪಣೆ ಅಂತ. ನಾವು ಇಂಗ್ಲಿಷ್ ಅಲ್ಲಿ ಏನು ಆಫರಿಂಗ್ ಅಂತೀವಲ್ಲ, ಇದು ಅರ್ಪಣೆ. ಶ್ರೀಮತಿ ರೋಹಿಣಿ ನೀಲೇಕಣಿಯವರು ಸಂಸ್ಥೆಯನ್ನು ಸ್ಥಾಪಿಸಿದಾಗ ಇದೊಂದು ಅರ್ಪಣಾ ಭಾವದಿಂದ ಮಾಡಿರುವಂತ ಒಂದು ಸಂಸ್ಥೆ. ಜನ ಸಮುದಾಯಕ್ಕೆ ನಮ್ಮಲ್ಲಿರುವಂತ ಏನು ಹೆಚ್ಚಿನ ಸಂಪತ್ತಿದೆ ಅದು ಜನರಿಗೆ ವಾಪಸ್ ಪುನಃ ಕೊಡುವಂತದ್ದು. ಈಗ ಅರ್ಘ್ಯಂ ಅಂತ ಹೇಳ್ತೇವಲ್ಲ, ಅರ್ಘ್ಯ ಬಿಡುವಂತದ್ದು ಅಂತ, ಅದೇ ರೀತಿ ಇದು ಜನರಿಗೆ ಪುನಃ ಅದನ್ನ ಕಲ್ಪಿಸುವಂತ ಒಂದು ಅರ್ಪಣಾ ಭಾವದಿಂದ ಕೊಡುವಂತ ಒಂದು ಕಾರ್ಯ ಸಂಸ್ಥೆ. ಅರ್ಘ್ಯಂ ಸಂಸ್ಥೆ ಅಂದ್ರೆ ಇದು ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಕೆಲಸ ಮಾಡ್ತಿರುವಂತ ಸಂಸ್ಥೆ. ಶ್ರೀಮತಿ ರೋಹಿಣಿ ನೀಲೇಕಣಿ ಅವರಿಂದ ಆರಂಭವಾದ ಸಂಸ್ಥೆ, ಅವರೇ ಈ ಸಂಸ್ಥೆಯ ಮುಖ್ಯಸ್ಥರು. ಈ ಅರ್ಘ್ಯಂ ಸಂಸ್ಥೆ 2001 ಸ್ಥಾಪನೆ ಆಯಿತು. ಆದ್ರೆ 2005 ತನಕ ಬೇರೆ ಬೇರೆ ರೀತಿಯ ಅನುದಾನಗಳನ್ನು ಕೊಡ್ತಾ ಕೆಲಸ ಮಾಡ್ತಿತ್ತು. 2005 ಈ ಸಂಸ್ಥೆ ನೀರು ಮತ್ತೆ ನೈರ್ಮಲ್ಯದ ಬಗ್ಗೆ ಒತ್ತು ಕೊಟ್ಟು ಆ ಬಗ್ಗೆನೇ ಕೆಲಸ ಮಾಡ್ತಾ ಬಂದಿದೆ. 2005 ನಾನು ಈ ಸಂಸ್ಥೆಯನ್ನ ಸೇರ್ಕೊಂಡೆ. ಅದಕ್ಕಿಂತ ಹಿಂದೆ ನಾನು ಕರ್ನಾಟಕ ಜಲಾನಯನ ಅಭಿವೃದ್ಧಿ ಯೋಜನೆ ಕವಾಡ್ ಅಂತ ಏನ್ ಹೇಳ್ತೀವಿ, ಆ ಯೋಜನೆಯಲ್ಲಿ 5 ನೈಸರ್ಗಿಕ ಸಂಪನ್ಮೂಲದ ತಜ್ಞನಾಗಿ ಕೆಲಸ ಮಾಡ್ತಿದ್ದೆ. ಇದೇ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನನಗಿತ್ತು. ಆವಾಗ ಈ ಅರ್ಘ್ಯಂ ಸಂಸ್ಥೆ ಸರಿಯಾಗಿ ಆ ಸಮಯಕ್ಕೆ ನನಗೆ ಪರಿಚಯ ಆಯಿತು. ಅವ್ರಿಗೂ ನಮ್ಮಂತ ವ್ಯಕ್ತಿಗಳ ಅಗತ್ಯ ಇದೆ ಅಂತ ಅವ್ರು ಹೇಳಿದ್ರು. ಆದ್ರಿಂದ ನಾನು ಆ ಸಂಸ್ಥೆ ಸೇರಿದೆ. ಯಾಕಂದ್ರೆ ನೀರು ಮತ್ತು ನೈರ್ಮಲ್ಯ ನನಗೂ ಕೂಡ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ಒಂದು ವಿಷಯ.
ನೀರನು ಕಂಡಲ್ಲಿ ಮುಳುಗುವರೆಯ, ಮರವನು ಕಂಡಲ್ಲಿ ಸುತ್ತುವರೆಯ. ನೀರನು ಕಂಡಲ್ಲಿ ಮುಳುಗುವರೆಯ, ಮರವನು ಕಂಡಲ್ಲಿ ಸುತ್ತುವರೆಯ. ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ. ನೆಚ್ಚಿದವರು ನಿಮ್ಮ ಎತ್ತಬಲ್ಲರಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
ನೀರು ಅದರಲ್ಲೂ ಮುಖ್ಯವಾಗಿ ಶುದ್ಧವಾದ ನೀರು ಇತ್ತೀಚಿನ ದಿನಗಳಲ್ಲಿ ಬಹಳ ಲಭ್ಯತೆ ಬಹಳ ಕಷ್ಟ ಆಗ್ತಾ ಇದೆ. ಹಿಂದೆ ನೀರು ಅಂದ್ರೆ ಧಾರಾಳ ಹಣವನ್ನ ನೀರಿನ ತರ ಖರ್ಚು ಮಾಡ್ತಾರೆ ಅನ್ನೋ ಒಂದು ಮಾತಿತ್ತು. ಆ ಮಾತಿಗೆ ಈಗ ಅರ್ಥ ಬೇರೆನೆ ಬರ್ತದೆ. ನೀರಿನ ಮೂಲಗಳು ಕಲುಷಿತಗೊಳ್ತಾ ಇರುವಂತದ್ದು, ನಮ್ಮ ಇಂಡಸ್ಟ್ರಿಗಳು ಕಾರ್ಖಾನೆಗಳಿಂದ ಕಲುಷಿತಗೊಳ್ತವೆ, ಹಾಗೆ ಜನರ ಜೀವನ ಶೈಲಿಯಿಂದ ಕೂಡ ಸಾಕಷ್ಟು ಪ್ರಮಾಣದ ತೊಂದರೆಗಳಾಗ್ತಾ ಇದಾವೆ. ಹಾಗೆ ಕಸ ಕಡ್ಡಿ ಪ್ಲಾಸ್ಟಿಕ್ಗಳು ನಮ್ಮ ನದಿಗಳನ್ನು ಸೇರುವಂತದ್ದು, ಕೆರೆಗಳನ್ನು ಸೇರುವಂತದ್ದು, ಹಾಗೆ ನಮ್ಮ ಪಾರಂಪರಿಕ ನೀರಿನ ಮೂಲಗಳೇನಿದೆ ಅವುಗಳನ್ನು ಜನಸಾಮಾನ್ಯರು ಮರೆತಿರುವಂತದ್ದು, ಅದರ ಬಗ್ಗೆ ಕಾಳಜಿ ವಹಿಸದೇ ಇರುವಂತದ್ದು, ಇದೆಲ್ಲ ಸೇರಿ ನೀರಿನ ಸಮಸ್ಯೆ ಈಗ ಬೃಹದಾಕಾರವಾಗಿ ಕಂಡು ಬರ್ತಾ ಇದೆ. ಈಗ ಒಂದು ದೊಡ್ಡ ಪೆಡಂಬೂತವಾಗಿ ಕಾಡ್ತಾ ಇದೆ. ನಮ್ಮನ್ನೆಲ್ಲ ಶುದ್ಧವಾದ ನೀರು ಹಳ್ಳಿಗಳಲ್ಲೂ ಕೂಡ ಈಗ ಸಿಗ್ತಾ ಇಲ್ಲ. ಇದ್ರ ಜೊತೆ ಅಂತರ್ಜಲ ಮಟ್ಟ ಕುಸಿತಾ ಇರೋದ್ರಿಂದ ನಮಗೆ ಬೇರೆ ಬೇರೆ ತರದ ಲವಣಾಂಶಗಳು, ರೋಗಕಾರಕ ಲವಣಾಂಶಗಳು ನೀರಿನ ಜೊತೆ ಸೇರಿ ಅದು ಇನ್ನು ದೊಡ್ಡ ವಿಷಮಯ ಒಂದು ವರ್ತುಲಾಗಿ ಪರಿಣಾಮ ಆಗ್ತಾ ಇದೆ. ಈಗ
ನೀರು ನೆಲದಿ ನಿಲ್ಲಲಿ, ನೆಲದ ಒಳಗೆ ಇಂಗಲಿ, ಹಸಿರು ಹೊನ್ನು ತುಂಬಲಿ, ಮಳೆಯ ಕೊಯ್ಲು ಸಾಗಲಿ.
ಅದೇ ಈಗ ನಗರೀಕರಣ ಬಹಳ ವೇಗವಾಗಿ ಆಗ್ತಾ ಇದೆ. ಎಲ್ಲಾ ಕಡೆ ಜನ ಹಳ್ಳಿಯಿಂದ ನಗರದ ಕಡೆಗೆ ಉದ್ಯೋಗ ಅರಿಸಿಕೊಂಡು ಬರ್ತಾ ಇದ್ದಾರೆ. ನಗರಗಳು ಬೆಳೀತಾ ಇದಾವೆ. ಬೆಳೀತಾ ಇದಾವೆ ಅಂದ್ರೆ ಹೇಗೆ, ಅದು ಒಂಥರ ಈ ಕ್ಯಾನ್ಸರಸ್ ಗ್ರೋತ್ ಅಂತೀವಲ್ಲ, ಈ ಬೆಳೆಯುವಂತದ್ದು ಒಂದು ಒಂದು ವ್ಯವಸ್ಥಿತವಾಗಿ ಬೆಳೀತಾ ಇಲ್ಲ, ಏರುಪೇರಾಗಿ ಎರಾಬಿರಿಯಾಗಿ ಬೆಳೀತಾ ಹೋಗ್ತಾ ಇದೆ. ಇದರಿಂದ ಆ ಸಂಪನ್ಮೂಲಗಳ ಮೇಲೆ ಬಹಳಷ್ಟು ಒತ್ತಡ ಬರ್ತಾ ಇದೆ. ಈ ಬೆಂಗಳೂರನ್ನೇ ತಗೊಳ್ಳಿ, ಇಲ್ಲಿ ಇಷ್ಟು ಜನ ಇರ್ತಾರೆ, ಇವರಿಗೆ ಎಲ್ಲಿಂದ ನೀರು ಬರುತ್ತೆ, ನೀವು ಜನರನ್ನು ಕೇಳಿದ್ರೆ ಎಲ್ಲಿಂದ ನೀರು ಬರುತ್ತೆ ಅಂದ್ರೆ ಬಹಳ ಮಂದಿಗೆ ಅದ್ರ ಅರಿವಿರೋದಿಲ್ಲ. ನಮ್ಗೆ ನಮ್ಮ ನಲ್ಲಿಯಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ನಲ್ಲಿಯಲ್ಲಿ ನೀರು ಬರಬೇಕಂದ್ರೆ ಎಷ್ಟು ಕೆಲಸ ಇದೆ, ಅದು ಎಷ್ಟು ದೂರದಿಂದ ಬೆಂಗಳೂರಿಗೆ ಬರ್ತಾ ಇದೆ, ಸುಮಾರು 100 ಕಿಲೋಮೀಟರ್ ಮೇಲ್ಪಟ್ಟು ಕಾವೇರಿ ನದಿ ಮುಂದಿಂದ ಇಲ್ಲಿಗೆ 3 ಹಂತಗಳಲ್ಲಿ ಅದನ್ನ ಪಂಪ್ ಮಾಡಿ ಬೆಂಗಳೂರಿಗೆ ತರಿಸಿ ಅದನ್ನ ಶುದ್ಧೀಕರಿಸಿ ಅದನ್ನ ಪೈಪ್ ಲೈನ್ ಅಲ್ಲಿ ಕಳಿಸಿಕೊಡುವುದಕ್ಕೆ ಬಹಳ ದೊಡ್ಡ ಕೆಲಸ ಇದೆ, ಬಹಳ ಖರ್ಚು ಇದೆ. ಮತ್ತೆ ನಾವು ಯಾರ್ದೋ ಬೇರೆಯವರಿಗೆ ಸೇರ್ಬೇಕಾದಂತ ನೀರನ್ನು ನಾವು ಕುಡಿತಾ ಇದೀವ ಅನ್ನೋ ಭಾವನೆನೂ ನಮ್ಗೆ ಬರ್ತಾ ಇದೆ. ಇಲ್ಲಿ ನಮ್ಮ ಪ್ರದೇಶದಲ್ಲಿ ಬಿದ್ದ ನೀರನ್ನ ನಾವು ಉಪಯೋಗ ಮಾಡ್ತಾ ಇಲ್ಲ, ಯಾರ್ಯಾರೋ ಎಲ್ಲೆಲ್ಲೋ ಕೃಷಿಗೆ ಉಪಯೋಗಿಸ್ತಿರುವಂತ ನೀರನ್ನು ಅದರಿಂದ ಸ್ವಲ್ಪ ಪಾಲನ್ನು ನಾವು ತಗೊಂಡು ನಾವು ನಮ್ಮ ಬೇಡಿಕೆಯನ್ನ ಈಡೇರಿಸ್ಕೊಳ್ತಾ ಇದೀವಿ. ನಾಗರಿಕರಾಗಿ ನಮ್ಮ ಬಾಧ್ಯತೆಗಳೇನು, ನಾವು ನಮ್ಮ ಪರಿಸರದಲ್ಲಿ ನಾವೇನ್ ಮಾಡ್ಕೋಬೇಕು, ನಮ್ಮ ನೀರಿನ ಮಿತ ಬಳಕೆ ಹೇಗೆ ಮಾಡಬೇಕು, ಆಮೇಲೆ ಈ ನಮ್ಮ ಪರಿಸರದಲ್ಲಿ ಇದ್ದಂತ ಕೆರೆಗಳಾಗ್ಲಿ ಟ್ಯಾಂಕ್ ಗಳಿದಾವೆ ಇಂಥದ್ದನ್ನ ಹೇಗೆ ಶುದ್ಧೀಕರಿಸಿ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡು ನಾವು ಅದರಿಂದ ಸಮಾಜಕ್ಕೆ ಉತ್ತಮ ನೀರನ್ನು ಒದಗಿಸುವುದು ಹೇಗೆ, ಈ ಬಗ್ಗೆ ಸಾಕಷ್ಟು ಯೋಚನೆಗಳಾಗಬೇಕು, ಜನರಲ್ಲಿ ಅರಿವು ಮೂಡಬೇಕಾಗಿದೆ.
ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಈರುಳಿರಲಿ ನೀರಿರದೆ ಹೇಗಿರಲಿ, ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನಲ್ಲಿ ತುಂಬು ಪ್ರೀತಿಯನು, ಕಣ್ಣ ಹಾಡನ್ನು
ಜನರಲ್ಲಿ ನೀರಿನ ಬಗ್ಗೆ ತಿಳುವಳಿಕೆ ಕಡಿಮೆ, ಒಂದು ತಿಳುವಳಿಕೆಯ ಸಮಸ್ಯೆ. ಇನ್ನೊಂದು ಒಂದು ಅಸಡ್ಡೆ, ಜನರಲ್ಲಿ ಲೆಥಾರ್ಜಿ ಅಂತೀವಲ್ಲ, ಕಾಳಜಿಯ ಸಮಸ್ಯೆ. ಒಂದು ತಿಳುವಳಿಕೆ, ಇನ್ನೊಂದು ಸರಿಯಾದ ಕಾಳಜಿ ಇಲ್ಲದೆ ಇರುವಂತದ್ದು. ಆಮೇಲೆ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಬೇರೆ ಸಂಘ ಸಂಸ್ಥೆಗಳ ಜೊತೆ ಅವರಿಗೆ ಹಣಕಾಸಿನ ಸಹಾಯ ಕೊಟ್ಟು ಅವರಿಗೆ ಮಾಹಿತಿಯನ್ನು ಕೊಟ್ಟು ಆಯಾ ಪ್ರದೇಶದಲ್ಲಿ ನೀರಿನ ಪರಿಸ್ಥಿತಿ ಸುಧಾರಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ಳುವಂಥದ್ದು. ಸುಮಾರು ದೇಶದ 18 ರಾಜ್ಯಗಳಲ್ಲಿ 50ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಕರ್ನಾಟಕವನ್ನು ಸೇರಿಸಿಕೊಂಡು ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳು ಇದಾವೆ, ತಮ್ಗೆ ಗೊತ್ತಿರಬಹುದು. ಸುವರ್ಣ ಜಲ ಅಂತಿದೆ, ಆಮೇಲೆ ಸಚೇತನ ಕ್ಲೋರೈಡ್ ಸಮಸ್ಯೆ ಇರುವಂತಹ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆಗಾಗಿ ಮಳೆ ನೀರು ಸಂಗ್ರಹಣೆಗಾಗಿ ಯೋಜನೆ ಮಾಡಿದ್ದಾರೆ. ಹಾಗೆ ಕೇರಳದಲ್ಲಿ ಬಾವಿಗಳು ಬಹಳ ಇದಾವೆ, ಆ ಬಾವಿಯ ನೀರನ್ನು ಮರುಪೂರ್ಣಗೊಳಿಸಿಗಾಗಿ ಮಳಪೊಳಿಮಾ ಅಂತ ತ್ರಿಶೂರ್ ಜಿಲ್ಲೆಯಲ್ಲಿ ಸರ್ಕಾರ ಒಂದು ಕಾರ್ಯಕ್ರಮ ಹಾಕೊಂಡಿದೆ. ಅದಕ್ಕೆ ಬೇಕಾದಂತ ಬೆಂಬಲವನ್ನು ಕೊಟ್ಟು ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಸರ್ಕಾರದಲ್ಲಿ ಕೆಲವೊಂದು ವಿಷಯಗಳಿಗೆ ಹೆಚ್ಚಿನ ಅನುದಾನ ಇರೋದಿಲ್ಲ, ಅಂತ ಸಂದರ್ಭದಲ್ಲಿ ನಾವು ಗ್ಯಾಪ್ ಫಿಲ್ಲಿಂಗ್ ಅಂತೀವಿ, ಅಂತ ಕಡೆ ಹೆಚ್ಚಿನ ಹಣಕಾಸಿನ ಸಹಾಯ ಕೊಟ್ಟು ಅದಕ್ಕೆ ವ್ಯಕ್ತಿಗಳು ಹ್ಯೂಮನ್ ರಿಸೋರ್ಸ್ ಅಂತೀವಲ್ಲ ಆ ಬೆಂಬಲವನ್ನು ಕೊಟ್ಟು ಅಂತ ಯೋಜನೆಗಳು ಉತ್ತಮ ರೀತಿಯಲ್ಲಿ ಜನರಿಗೆ ತಲುಪುವ ಹಾಗೆ ನಾವು ಸಹಾಯ
ಮಾಡಬೇಕು. ಮಳೆ ನೀರಿನ ಸಂಗ್ರಹಣೆ ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ನೀರಿನ ಪೋರ್ಟಲ್, ಅಂತರ್ಜಾಲದಲ್ಲಿ ನೀರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವಂತಹ ಒಂದು ಸಮಗ್ರವಾದ ಒಂದು ಪೋರ್ಟಲ್ ಇದೆ, ಇಂಡಿಯಾ ವಾಟರ್ ಪೋರ್ಟಲ್ ಅಂತ. ಅದರಲ್ಲಿ ಕನ್ನಡದ್ದು ಕೂಡ ಕನ್ನಡ ಡಾಟ್ ಇಂಡಿಯಾ ವಾಟರ್ ಪೋರ್ಟಲ್ ಡಾಟ್ ORG ಅಂದ್ರೆ ಕನ್ನಡದ ಪೋರ್ಟಲ್ ತೆರೆದುಕೊಳ್ತದೆ. ಇದರಲ್ಲಿ ಬೇರೆ ಬೇರೆ ನೀರಿಗೆ ಸಂಬಂಧಪಟ್ಟ ಹಲವಾರು ವಿಷಯಗಳು, ಅದರಲ್ಲಿ ತರಬೇತಿ ಕೊಡುವಂತಹ ಮಾಡ್ಯೂಲ್ಸ್ ಇರ್ಬೋದು, ಕೆಲವು ಡಾಕ್ಯುಮೆಂಟರಿಗಳು ಇರ್ಬೋದು, ಅಥವಾ ತಜ್ಞರ ಅಭಿಪ್ರಾಯಗಳು, ಲೇಖನಗಳು, ಇವನ್ನೆಲ್ಲ ಸಮಗ್ರವಾಗಿ ಒಂದು ಕಡೆ ಸೇರಿಸಿ ಜನರಿಗೆ ಇದು ತಲುಪಬೇಕು ಅಂತ. ಈಗ ರಿಸರ್ಚರ್ಸ್ ಇರ್ಬೋದು, ಅಕಾಡೆಮಿಷಿಯನ್ಸ್ ಅಥವಾ ಜನಸಾಮಾನ್ಯರು, ಸಂಘ ಸಂಸ್ಥೆಗಳು, ಇವರೆಲ್ಲ ಇದನ್ನು ನೋಡಿದ್ರೆ ನೀರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಈಗ ಯಾರಿಗಾದ್ರೂ ಕ್ಲೋರೈಡ್ ನ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದ್ರೆ ತಾಣಕ್ಕೆ, ಈ ಅಂತರ್ಜಾಲದ ತಾಣಕ್ಕೆ ಹೋದ್ರೆ ಎಲ್ಲಾ ಮಾಹಿತಿಗಳು ಸಿಗ್ತವೆ. ಇದು ಒಂದು ರೀತಿ. ಒಂದು ಕಾಲದಲ್ಲಿ ಬೋರ್ವೆಲ್ ನೀರು ಅಂದ್ರೆ ಬಹಳ ಶುದ್ಧವಾದ ನೀರು, ಮತ್ತೆ ಅದು ಎಷ್ಟು ತೆಗೆದ್ರು ಬತ್ತೋದಿಲ್ಲ ಅನ್ನುವಂತ ಒಂದು ಭಾವನೆ ಇತ್ತು. ಯಾವಾಗ ಲಕ್ಷಾಂತರ ಬೋರ್ವೆಲ್ಗಳು ನಿರ್ಮಾಣಗೊಂಡವು ಆವಾಗ ಆ ಒಂದೇ ಮೂಲ ಭೂಮಿಯ ಅಡಿಯ ನೀರನ್ನು ನಾವು ತೆಗೆದಾಗ ಅದು ಎಷ್ಟೋ ವರ್ಷದ ಹಿಂದೆ ಶೇಖರಾದಂತ ನೀರು, ಕೆಲವೊಂದು ಕಡೆ 1000 ವರ್ಷಗಳ ಹಿಂದೆ ಭೂಮಿಯ ಅಡಿಗಡೆ ಹೋಗಿ ನೆಲೆಸಿರುವಂತ ನೀರನ್ನ ನಾವು ಈಗ ತೆಗಿತಾ ಇದೀವಿ. ಅದರಿಂದ ಮರುಪೂರಣ ಕೂಡ ಅಷ್ಟೇ ಅಗತ್ಯ. ಮತ್ತೆ ಇನ್ನೊಂದು ನಾವು ಯೋಚನೆ ಮಾಡಬೇಕೇನು ಅಂತಂದ್ರೆ, ನಾವು ತಿಳ್ಕೊಂಡಷ್ಟು ಸುಲಭವಾಗಿ ಮರುಪೂರಣ ಆಗೋದಿಲ್ಲ. ನಾವು ಒಂದು ಹೊಂಡ ತೋಡಿ ಅದರಲ್ಲಿ ನೀರು ನಿಲ್ಸಿದ ಕೂಡಲೇ ಅದು ಬಹಳ ಸುಲಭವಾಗಿ ಏನು ಅಂತರ್ಜಲವನ್ನು ಸೇರೋದಿಲ್ಲ, ಬಹಳ ನಿಧಾನವಾದ ಅದು ಒಂದು ಕ್ರಿಯೆ ಅದು. ಆದ್ರಿಂದ ನಾವು ಅಂತರ್ಜಲದ ಬಗ್ಗೆ ಬಹಳ ಗಮನ ಹರಿಸಬೇಕಾಗುತ್ತೆ. ಹಾಗೆ ಭೂಮಿಯ ಕೆಳಗಡೆ ಹೋದಷ್ಟು ಈಗ ನೀವು ಗೊತ್ತಿರ್ಬೋದು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1,000 ಅಡಿಯಷ್ಟು ಭೂಮಿಯನ್ನು ಕೊರೀತಾರೆ. ಒಂದರ್ಧ ಇಂಚ್ ನೀರು ಸಿಗಬೇಕು ಅಂತಂದ್ರೆ ಅಷ್ಟು ಪ್ರಯತ್ನ ಪಡಬೇಕಾಗ್ತದೆ. ಕೆಳಗಡೆ ಹೋದಷ್ಟು ಸಮಸ್ಯೆಗಳು ಜಾಸ್ತಿಯಾಗಿ ಈಗ ನಮ್ಗೆ ಕಾಣಿಸ್ತಾ ಇದ್ದಾವೆ. ಲವಣಾಂಶಗಳು ಶುದ್ಧ ನೀರು ಅಂದಾಗ ಅದರಲ್ಲಿ ಬೇರೆ ಬೇರೆ, ಒಂದು ಕಸ ಕಡ್ಡಿ ಮಣ್ಣಿನ ಅಂಶ ಇರುವಂತದ್ದು ಒಂದು ಸಮಸ್ಯೆ. ಇನ್ನೊಂದು ಕ್ರಿಮಿಕೀಟಗಳು, ಯಾವುದು ಬ್ಯಾಕ್ಟೀರಿಯಾ ವೈರಸ್ ಅನ್ನುವಂಥದ್ದು, ಈಗ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿಂದ ನೀರು ಕಲುಷಿತಗೊಂಡಿರ್ತದೆ, ಅದು ಒಂದು ವಿಭಾಗ. ಇನ್ನೊಂದು ಲವಣಾಂಶಗಳ ಸಮಸ್ಯೆ, ಫ್ಲೋರೈಡ್ ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ಸಮಸ್ಯೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಮತ್ತೊಂದು ಆರ್ಸೆನಿಕ್, ನಮ್ಮ ರಾಜ್ಯದಲ್ಲಿ ಇಲ್ಲ, ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಅದು ಕಂಡು ಬಂದಿದೆ ಅನ್ನುವಂಥ ಒಂದು ವಿಷಯವನ್ನು ನಾನು ಪೇಪರ್ನಲ್ಲಿ ಓದಿದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಣ್ತದೆ. ಫ್ಲೋರೈಡ್ಗಿಂತೂ ಭೀಕರವಾದ ಸಮಸ್ಯೆ ಆರ್ಸೆನಿಕ್. ಅದೃಷ್ಟು ವರ್ಷ ನಮ್ಮ ರಾಜ್ಯದಲ್ಲಿ ಇನ್ನೂ ಆ ಸಮಸ್ಯೆ ಇಲ್ಲ, ಅದು ಒಂದು ಸಮಸ್ಯೆ. ಆಮೇಲೆ ನೈಟ್ರೇಟ್ ಅಂಶಗಳು, ಈ ಅರ್ಬನ್ ಏರಿಯಾಗಳಲ್ಲಿ, ಈ ನಗರಗಳಲ್ಲಿ ಒಳಚರಂಡಿಗಳ ವ್ಯವಸ್ಥೆ ಸರಿಯಾಗಿದೆ, ಅದು ಆ ಕೊಚ್ಚೆ ನೀರು ಬಾವಿಗೆ ಅಥವಾ ಬೋರ್ವೆಲ್ಗಳಿಗೆ ಸೇರಿ ಅದರಲ್ಲಿ ನೈಟ್ರೇಟ್ ಅಂಶ ಇರ್ತದೆ, ಅದು ನೀರಿನಲ್ಲಿ ಕಂಡು ಬರ್ತದೆ. ಅದರಿಂದ ಬ್ಲೂ ಬೇಬಿ ಡಿಸೀಸ್ ಅಂತ ಹೇಳ್ತಾರೆ, ನೀಲಿ ಮಗುವಿನ ರೋಗ ಅಂತ. ಗರ್ಭಿಣಿಯರಿಗೆ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಆಕ್ಸಿಜನ್ ತಗೊಳ್ಳಿಕ್ಕೆ ಸಮಸ್ಯೆ ಆಗ್ತದೆ, ಅದರಿಂದ ಮಗುವಿನ ಮೇಲೆ ಪರಿಣಾಮ ಆಗುತ್ತೆ. ಕೆಲವೊಂದು ಸರಿ ಮಕ್ಕಳು, ಸಣ್ಣ ಮಗು ಏನಿರ್ತದೆ, ಹುಟ್ಟಿದ ಮಗು ತೀರ್ಕೊಳ್ಳುವಂಥ ಸಮಸ್ಯೆ ಈ ಥರದ್ದು ಕಂಡು ಬರ್ತಾ ಇದೆ. ಮಳೆ ನೀರು ಸಂಗ್ರಹಣೆ ಒಂದು ಉತ್ತಮವಾದ ವಿಷಯ, ಯಾಕಂತಂದ್ರೆ ನಮ್ಮ ಚಾವಣಿ ಮೇಲೆ ಬಿದ್ದ ನೀರನ್ನ ನಾವು ಸಂಗ್ರಹ ಮಾಡಿ ಅದನ್ನ ಬಳಕೆ ಮಾಡುವಂಥದ್ದು ಬಹಳ ಇದರಲ್ಲಿ ನೋಡಿದ್ರು ಕೂಡ ಒಳ್ಳೆ ವಿಷಯನೇ. ಯಾಕಂತಂದ್ರೆ ಒಂದು, ನಾವು ಅಷ್ಟರ ಮಟ್ಟಿಗೆ ಅಂತರ್ಜಲವನ್ನ ಬಸಿಯುವಂಥದ್ದು, ತೆಗೆಯುವಂಥ ಕೆಲಸ ಕಡಿಮೆ ಮಾಡಿದಂಗೆ ಆಗುತ್ತೆ. ಇನ್ನೊಂದು, ಅದಕ್ಕೆ ನಾವು ಈ ಬೋರ್ವೆಲ್ಲಿಂದ ನೀರು ತೆಗಿಬೇಕಂದ್ರೆ ಅದಕ್ಕೆ ಕರೆಂಟ್ ಬೇಕು, ಎನರ್ಜಿ ಏನ್ ಹೇಳ್ತೀವಿ ಅದು ಬೇಕಾಗುತ್ತೆ. ಅದನ್ನು ಉಳಿಸ್ದಂಗೆ ಆಗುತ್ತೆ. ಮಳೆ ನೀರನ್ನು ಸಂಗ್ರಹಿಸಿದ್ರೆ ಹಾಗೇನೆ ನಾವು ಬಳಕೆ ಮಾಡಬಹುದು. ಈ ಮಳೆ ನೀರು ಅಂದಾಗ ಜನರಲ್ಲಿ ಮೂಢನಂಬಿಕೆಗಳು ಎಲ್ಲ ಇದಾವೆ. ಇದನ್ನೆಲ್ಲ ನೀವು ಮುಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ನೀರು ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಅನ್ನುವಂತ ಒಂದು ಭಾವನೆ ಜನರಲ್ಲಿ ಹೋಗಬೇಕು. ನೀರು ನಮ್ಮ ಮನೆಗೆ ಬರಬೇಕಾದ್ರೆ ಅದಕ್ಕೆ ಸಾಕಷ್ಟು ಖರ್ಚಾಗ್ತದೆ. ಅದು ಯಾರೇ ಖರ್ಚು ಮಾಡಿರ್ಬೋದು, ಸರ್ಕಾರದವ್ರು ಮಾಡಿರ್ಬೋದು ಅಥವಾ ಬೇರೆ ಯಾರೇ ಮಾಡಿರ್ಬೋದು, ನಮ್ಮ ನಲ್ಲಿಗಳಲ್ಲಿ ನೀರು ಬರಬೇಕು ಅಂತ ಅಂದ್ರೆ ಕೆಲಸ ಮಾಡ್ಬೇಕಾಗ್ತದೆ. ಆದ್ರಿಂದ ಅದಕ್ಕೆ ಬೆಲೆ ಇದೆ, ನಿಯಮಿತವಾಗಿ ಬಳಸಬೇಕು ಅನ್ನುವಂತ ಒಂದು ನೆನಪು ನಾವೆಲ್ಲ ನೆನಪು ಮಾಡ್ಕೋಬೇಕು. ನಾವು ಹಲ್ಲುಜ್ಜುವಾಗ ಆಗಿರ್ಬೋದು, ನಲ್ಲಿ ಓಪನ್ ಮಾಡಿ ಹಾಗೆ ಬಿಟ್ಟು ಹಲ್ಲುಜ್ಜೋದು ಕೂಡ ಅದರಿಂದ ತುಂಬಾ ನೀರು ವೇಸ್ಟ್ ಆಗ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಯೋಚನೆ ಮಾಡಬೇಕು, ಈ ನೀರನ್ನ ನಾವು ನಿಜವಾಗಿ ಸದ್ಬಳಕೆ ಮಾಡ್ತಾ ಇದೀವೋ ಇಲ್ವೋ ಅಂತ. ಶುದ್ಧವಾದ ಸಂಸ್ಕರಿಸಿದ ನೀರನ್ನು ನಾವು ಶೌಚಾಲಯಗಳಿಗೆ ಫ್ಲಶ್ ಮಾಡ್ಲಿಕ್ಕೆ ಬಳಸ್ತೀವಿ, ಅದು ನಿಜವಾಗಿ ನೋಡಿದ್ರೆ ತಪ್ಪದು. ಈ ಮಳೆ ನೀರನ್ನು ಕುಡಿಯೋದಕ್ಕೆ, ಕುಡಿಯೋ ಮಟ್ಟಕ್ಕೆ ನಾವು ಅದನ್ನ ಶುದ್ಧೀಕರಿಸದಿದ್ರೆ ಕನಿಷ್ಠ ಪಕ್ಷ ನಮ್ಮ ಇತರೆ ಬಳಕೆಗೆ ಖಂಡಿತವಾಗಿ ಅದನ್ನು ಉಪಯೋಗಿಸಬಹುದು. ನಮ್ಮ ಒಟ್ಟು ನೀರಿನ ಬಳಕೆಯಿಂದ ಅದರಲ್ಲಿ ಕುಡಿಯೋ ನೀರು ಬಹಳ ಕಡಿಮೆ. ದಿನಕ್ಕೆ ವ್ಯಕ್ತಿಯೊಬ್ಬನಿಗೆ ಒಂದು 4-5 ಲೀಟರ್ ನೀರು ಸಾಕಾಗ್ತದೆ. ಆದ್ರೆ ಒಟ್ಟಾರೆಯಾಗಿ ನಾವು ಒಂದು ಸುಮಾರು 100 ಲೀಟರ್ನಷ್ಟು ಖರ್ಚು ಮಾಡ್ತೀವಿ ಪ್ರತಿಯೊಬ್ಬರು. ಆದ್ರಿಂದ ಈ ಮಳೆ ನೀರನ್ನ ನಾವು ಬಹಳ ನಿಯಮಿತವಾಗಿ ಬಳಸಿ ಅದನ್ನ ಉಪಯೋಗಿಸಿದ್ರೆ ಮಾತ್ರ ನಾವು ನೀರಿನ ಮೇಲಿನ ಒತ್ತಡ, ನಮ್ಮ ಈ ಸಂಪನ್ಮೂಲ ಏನಿದೆ ಅದರ ಮೇಲೆ ಆಗುವಂತ ಒತ್ತಡವನ್ನು ಕಡಿಮೆ ಮಾಡಬಹುದು.
ದಯೆಗಿರದ ದೀನ ಹರೆಯಳಿದ ಹೀನ ನೀರಿರದ ಮೀನ ಕರೆ ಕರೆ ಬಬಾ ಕರು ಕಂಡ ಕರುಳೆ ಮನವುಂಡ ಮರುಳೆ ಉತ್ತಂಡ ಅರುಳೆ ಸುಳಿ ಸುಳಿದು ಬಾ ಶಿವ ಶುಭ ಕರುಣೆ ಅತಿ ಕಿಂಚದರುಣೆ ವಾತ್ಸಲ್ಯ ವರಣೆ ಇಳಿ ಇಳಿದು ಬಾ ಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ ಎಚ್ಚೆತ್ತು ಎತ್ತ ಆಕಾಶದುದ್ದ ಧರಗಿಳಿಯಲಿದ್ದ ಧೀರೇ ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದೇ ಬೃಂದಾರ ವಂದ್ಯ ಮಂದಾರ ಗಂಧೆ ನೀನೇ ತಾಗಿ ತಂದೆ ರಸಪೂರ ಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ.
ನೈರ್ಮಲ್ಯ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ಯೋಚನೆ ಮಾಡುವಂಥದ್ದು ಶೌಚಾಲಯದ ಬಗ್ಗೆ. ಶೌಚಾಲಯ ಅನ್ನುವಂಥದ್ದು ನೈರ್ಮಲ್ಯದ ಒಂದು ಭಾಗ ಮಾತ್ರ. ಹಳ್ಳಿಯನ್ನೇ ನಾವು ತಗೊಂಡ್ರೆ ಅಲ್ಲಿ ನೈರ್ಮಲೀಕರಣಕ್ಕೆ ಏನೇನಾಗಬೇಕಾಗಿದೆ, ಒಂದು ಪ್ರತಿಯೊಬ್ಬರು ಕೂಡ ಶೌಚಾಲಯವನ್ನು ಹೊಂದಬೇಕು. ಮಾರ್ಗದ ಬದಿಯಲ್ಲಿ ಅಲ್ಲಲ್ಲಿ ಹೊಲಸು ಮಾಡೋದ್ರಿಂದ ಸಾಕಷ್ಟು ದುಷ್ಪರಿಣಾಮಗಳಾಗ್ತವೆ. ಅದ್ರ ಬಗ್ಗೆ ನಾವು ಮುಂದೇನೂ ಈ ಮಾಲಿಕೆಯಲ್ಲಿ ತಿಳ್ಕೊಳ್ತೀವಿ. ಏನು ಜಲಮೂಲಗಳಿಂದ ಅವುಗಳಲ್ಲಿ ಈ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಇರ್ತೀವಿ, ಈ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡು ಹೊಲಸಾಗ್ತದೆ. ಸೊ ಶೌಚಾಲಯಗಳ ಅಗತ್ಯ ಒಂದಿದೆ. ನಮ್ಮ ಚರಂಡಿಗಳು, ಮಳೆ ನೀರು ಹೋಗುವಂತ ಚರಂಡಿ ಆಗಿರ್ಬೋದು ಆಗಿರ್ಬೋದು ಅಥವಾ ಮನೆಯಲ್ಲಿ ಬಳಕೆ ಮಾಡಿದ ನೀರು ಹೋಗುವಂತಹ ಚರಂಡಿಗಳಾಗಿರ್ಬೋದು, ಇವುಗಳನ್ನು ಶುಚಿಯಾಗಿಟ್ಟು ಅವುಗಳು ಕಾರ್ಯನಿರ್ವಹಿಸುವಂತೆ ನೋಡ್ಕೊಳ್ಳುವಂತ. ಯಾಕಂದ್ರೆ ನೀವು ಯಾವುದೇ ಹಳ್ಳಿಗೆ ಹೋದ್ರು ಬಹಳ ಕಡೆ ಈ ಚರಂಡಿಗಳು ಕಟ್ಕೊಂಡಿರ್ತವೆ, ಅದರಲ್ಲಿ ಪ್ಲಾಸ್ಟಿಕ್ ಸೇರಿರುತ್ತೆ, ಕಸ ಕಡ್ಡಿ ತುಂಬಿರುತ್ತೆ, ನೀರು ಸರಾಗವಾಗಿ ಹೋಗೋದಿಲ್ಲ, ಆ ರೋಡ್ ನಲ್ಲೆಲ್ಲ ಗಲೀಜಾಗಿರುತ್ತೆ. ಆದ್ರಿಂದ ಸಾಕಷ್ಟು ರೋಗಾಣುಗಳು ಇದೆ, ನೀರು ನಿಂತಾಗ ಸೊಳ್ಳೆಗಳು ಉತ್ಪತ್ತಿಯಾಗ ಅದರಿಂದ ಮಲೇರಿಯಾದಂತ ರೋಗ ಹರಡುವಂತದ್ದು ಇದೆಲ್ಲ ಸಾಮಾನ್ಯವಾಗಿ ನಡೀತಾ ಇರುವಂತಹ ಕ್ರಿಯೆಗಳು. ಆದ್ರಿಂದ ನಮ್ಮ ಗ್ರಾಮದ ಪರಿಸರವನ್ನು ಶುಚಿಯಾಗಿಟ್ಕೋಬೇಕು, ಪ್ರತಿಯೊಬ್ಬರು ಕೂಡ ಶೌಚಾಲಯದ ಬಳಕೆ ಮಾಡ್ಕೋಬೇಕು. ಸುಮಾರು 2 ವರ್ಷದಿಂದ ಆಶ್ವಾಸ ಅನ್ನುವಂತ ಒಂದು ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಸರ್ವೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿ ಸುಮಾರು 17,600 ಮನೆಗಳಿಗೆ ಭೇಟಿ ಕೊಟ್ಟು 176 ಪಂಚಾಯತ್ಗಳಲ್ಲಿ ಸಮೀಕ್ಷೆ ನಡೆಸಿದಾಗ ಬಹಳಷ್ಟು ವಿಷಯಗಳು ಹೊರಬಂದು ಹೆಚ್ಚಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಶೌಚಾಲಯ ಬಹಳ ಒಂದು ಸಮಸ್ಯೆ ಕಂಡು ಬರ್ತದೆ. ಜನರಿಗೆ ಅದರ ಅರಿವೇ ಇಲ್ಲ, ಅದು ಬೇಕು ಅನ್ನುವಂತ ಒಂದು ಭಾವನೆ ಇನ್ನೂ ಬಂದಿಲ್ಲ. ಈಗ ನಮ್ಗದು ಅಗತ್ಯ ಇದೆ ಅಂತ ಅನಿಸ್ತೇ ಇದ್ರೆ ಒತ್ತಾಯ ಪೂರ್ವಕ ಕೊಟ್ಟರೆ ಅದರ ಉಪಯೋಗ ಆಗೋದಿಲ್ಲ. ಸೊ ಅದಕ್ಕಾಗಿ ಸರ್ಕಾರದ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅಂತ ಇರತಕ್ಕಷ್ಟು ಕಾರ್ಯಕ್ರಮ ನಡೀತಾ ಇದ್ದಾವೆ. ನಾವು ಬೇರೆ ಬೇರೆ ಹಳ್ಳಿಗಳಲ್ಲಿ ಇದನ್ನ ಪ್ರಮೋಟ್ ಮಾಡಲಿಕ್ಕಾಗಿ ಕೆಲಸ ಮಾಡ್ತಿದ್ದೇವೆ. ಈಗ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ 1-2 ಹಳ್ಳಿಗಳಲ್ಲಿ ಸಮಗ್ರ ಗೃಹಬಳಕೆ ನೀರಿನ ಯೋಜನೆಯಲ್ಲಿ ಮಳೆ ನೀರು ಸಂಗ್ರಹಣೆಯನ್ನು ಮಾಡಿದ್ದೀವಿ. ಆಮೇಲೆ ಶೌಚಾಲಯಗಳು, ಅದರಲ್ಲೂ ಇನ್ನೂ ಹೊಸ ತರದ ಶೌಚಾಲಯಗಳು ಬಂದಿದ್ದಾವೆ, ಏನು ಎಕಲಾಜಿಕಲ್ ಸ್ಯಾನಿಟೇಷನ್, ಪರಿಸರ ಸ್ನೇಹಿ ಶೌಚಾಲಯಗಳು, ಅಂತಹ ಶೌಚಾಲಯಗಳನ್ನು ಕೂಡ ನಾವು ಕಟ್ಟಿಸಿಕೊಳ್ಳಲಿಕ್ಕೆ ಜನರಿಗೆ ಸಹಕಾರ ನೀಡಿದ್ದೀವಿ. ಮನೆಯ ಒಳಗಡೆ ಆಗಲಿ ಅವರಿಗೆ ಬೇಕಿಲ್ಲ ಅಂತ ಅನಿಸಿದ್ರೆ ಕನಿಷ್ಠ ಮನೆಯ ಪಕ್ಕದಲ್ಲಾದ್ರೂ ಕಟ್ಕೋಬಹುದಲ್ವಾ, ಜನರಿಗೆ ಅನಿಸ್ಬೇಕು. ಯಾಕಂದ್ರೆ ಇವೆಲ್ಲ ನಾವೇನ್ ಹೇಳ್ತೀವಿ, ಬಿಹೇವಿಯರಲ್ ಚೇಂಜ್ ಅಂತ, ಇದು ನಿಧಾನವಾಗಿ ನಡೆಯುವಂತ ಕ್ರಿಯೆ ಇದು. ಇದಕ್ಕೆ ನಾವು ಬೇರೆ ಬೇರೆ ರೀತಿಯ ಏನು ವಾಹಿನಿಗಳ ಮೂಲಕ ಜನರಿಗೆ ಮಾಹಿತಿ ಮತ್ತೆ ಅವರಲ್ಲಿರುವಂತಹ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಂತ ಕೆಲಸ ಆಗುತ್ತೆ. ಈಗ ನಿಮ್ಮ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಕೂಡ ಅಂತ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಭಿತ್ತಿ ಪತ್ರಗಳ ಮೂಲಕ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗುತ್ತೆ. 2 ವರ್ಷದ ಹಿಂದೆ ನೀರಿನ ಬಗ್ಗೆ ಚಿತ್ರೋತ್ಸವ ಬೆಂಗಳೂರಲ್ಲಿ, ಆಮೇಲೆ ಮತ್ತೆ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ವಿ, ನೀರಿಗೆ ಸಂಬಂಧಪಟ್ಟ ಚಿತ್ರಗಳನ್ನು ಜನರಲ್ಲಿ ತೋರಿಸುವಂತದ್ದು. ಶೌಚಾಲಯದ ಬಗ್ಗೆ ಜನರಲ್ಲಿ ಅವರಿರುವಂತಹ ಅಪನಂಬಿಕೆಗಳು ಹೋಗಿ ಮೂಢನಂಬಿಕೆ ಹೋಗಿ ಒಳ್ಳೆ ಅದರ ಬಗ್ಗೆ ಅರಿವು ಮೂಡಬೇಕು ಅಂದ್ರೆ ಬೇರೆ ಬೇರೆ ರೀತಿಯ ತರಬೇತಿಗಳಾಗಬೇಕಾಗುತ್ತೆ. ಮತ್ತೆ ಚರ್ಚೆಗಳು, ಎಜುಕೇಶನ್ ಅಂತ ಹೇಳ್ತೀವಲ್ಲ, ಅದರ ಅವರಲ್ಲಿ ಅರಿವು ಮೂಡಿಸುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಅದು ನಾನು ಸರಿಯಾಗಿ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ ನನಗೇನು ಅನಿಸ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದೀವಿ, ಆದ್ರೆ ಸಾಕಷ್ಟು ಸಫಲತೆ ಕಂಡಿದೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಗಾಂಧಿಗ್ರಾಮ್ ಅಂತ ಒಂದಿದೆ ತಮಿಳ್ನಾಡಿನಲ್ಲಿ, ಅಲ್ಲಿ ನಾವು ಶೌಚಾಲಯ ಪ್ರಮೋಷನ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಅಂತ ಅದೇ ಊರಿನ ಕೆಲವೊಂದು ವಿದ್ಯಾವಂತರನ್ನ ತರಬೇತಿ ಕೊಟ್ಟು ಅವರು ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಅದರ ಶೌಚಾಲಯದ ಅಗತ್ಯ ಏನಿದೆ, ಶೌಚಾಲಯ ಇಲ್ಲದೆ ಇದ್ರೆ ಯಾವ ರೀತಿ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡುತ್ತೆ, ಯಾವ್ಯಾವ ರೀತಿಯ ರೋಗಗಳು ಅದರಿಂದ ನಮ್ಗೆ ಬರ್ತವೆ, ನಾವು ಶೌಚಾಲಯ ಇಲ್ಲದೆ ಇದ್ರೆ ಎಷ್ಟು ಆರೋಗ್ಯದ ಮೇಲೆ ಖರ್ಚು ಮಾಡಬೇಕಾಗುತ್ತೆ, ಈ ತರದ ಬಹಳಷ್ಟು ವಿಷಯಗಳನ್ನು ಜನರಿಗೆ ತಲುಪಿಸ್ತಾ ಇದೀವಿ. ಸುವರ್ಣ ಜಲ ಯೋಜನೆ ಅಂತ ಶಾಲೆಗಳಲ್ಲಿ ಮಳೆ ನೀರು ಸಂಗ್ರಹಣಾ ಯೋಜನೆ ಕರ್ನಾಟಕ ಸರ್ಕಾರ ದೊಡ್ಡದಾಗಿ ಹಮ್ಮಿಕೊಂಡಿದೆ. ಆವಾಗ ನಾವು ಇದನ್ನ ನೋಡಿದಾಗ ನಮ್ಗಂತೂ ಇದರಲ್ಲಿ ಫಲಿತಾಂಶ ಕಂಡು ಬರ್ತಾ ಇಲ್ಲ ಅಂತ. ನಾವೊಂದು ಸಮೀಕ್ಷೆ ನಡೆಸಿದಾಗ ಅದರಲ್ಲಿ ಬಹಳಷ್ಟು ನ್ಯೂನತೆಗಳು ನಮ್ಗೆ ಕಂಡು ಬಂದ್ವು. ಅದಕ್ಕೆ ನಾವು ತರಬೇತಿ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಎಸ್ ಟಿ ಎನ್ ಸಿ ಸದಸ್ಯರಿಗೆ ಮತ್ತು ಶಾಲಾ ಶಿಕ್ಷಕರಿಗೆ. ಸುಮಾರು 7 ಜಿಲ್ಲೆಗಳ 5,000 ಹೆಚ್ಚಿನ ಶಾಲೆಗಳಿಗೆ ಶಾಲಾ ಸಮಿತಿಯ ಸದಸ್ಯರಿಗೆ ತರಬೇತಿಯನ್ನು ಕೊಟ್ಟು ಮಳೆ ನೀರು ಸಂಗ್ರಹಣೆ ಯಾತಕ್ಕೆ ಬೇಕು, ಅದರಿಂದ ಹೇಗೆ ನಮ್ಗೆಲ್ಲ ಅನುಕೂಲ ಆಗುತ್ತೆ, ಅದನ್ನು ಯಾವ ರೀತಿ ನಾವು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಟ್ವಿ. ತರಬೇತಿ ಮಾತ್ರ ಸಾಲದು, ನಾವೊಂದು ಕೆಲವು ಮಾದರಿಗಳನ್ನ ಮಾಡಬೇಕು, ಕೆಲವೊಂದು ಶಾಲೆಗಳನ್ನ ಮಾದರಿ ಮಳೆ ನೀರು ಸಂಗ್ರಹಣಾ ಶಾಲೆಗಳಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದಕ್ಕೆ ಪ್ರದೇಶದ ಸಂಘ ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡಿಕೊಂಡು ಸುಮಾರು 17 ಶಾಲೆಗಳನ್ನ ಮಾದರಿ ಶಾಲೆಗಳನ್ನ ಮಾಡಿದ್ವಿ. ಅದರಲ್ಲಿ ಚಿತ್ರದುರ್ಗ ಮತ್ತೆ ದಾವಣಗೆರೆಯಲ್ಲೂ 2-2 ಶಾಲೆ, ಒಟ್ಟು 4 ಶಾಲೆಗಳು ಮಾದರಿಯಾಗಿ ಮೂಡಿ ಬಂದಿದ್ದಾವೆ. ಇದರಲ್ಲಿ ಮಾನ್ಯ ದೇವರಾಜ ರೆಡ್ಡಿ ಅವರು, ಜಿಯೋ ರೈನ್ಮಾರ್ಕ್ ಬೋರ್ಡ್ ಅಂತ ಚಿತ್ರದುರ್ಗದಲ್ಲಿ ಏನಿದೆ ಆ ಸಂಸ್ಥೆಯವರು, ಅವರ ಸಿಬ್ಬಂದಿಯವರೆಲ್ಲ ಸೇರಿ ಶಾಲಾ ಶಿಕ್ಷಕರ ಜೊತೆ ಮತ್ತೆ ಎಸ್ ಟಿ ಎಂ ಸಿ ಸದಸ್ಯರ ಜೊತೆ ಎಲ್ಲ ಸೇರಿಕೊಂಡು ಅವರಿಗೆ ಅರಿವು ಮೂಡಿಸೋದು, ಚರ್ಚಾ ಸ್ಪರ್ಧೆಗಳು, ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡು ಇಡೀ ಶಾಲೆಯಲ್ಲಿ ಮಳೆ ನೀರಿನ ಬಗ್ಗೆ ಉತ್ಸಾಹ ಬರಬೇಕು, ಹುಮ್ಮಸ್ಸು ತುಂಬಬೇಕು, ಮತ್ತೆ ಅದನ್ನು ಅವ್ರು ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು, ಇದೆಲ್ಲ ಮಾಡಿದ್ದಾರೆ.
ಅನುಸರಿಸಿದರೆ ಮಳೆ ಕೊಯ್ಲು, ನೀಗುವುದು ಬರದ ಹುಯಿಲು.
ಮಳೆಯ ಕೊಯ್ಲು ತರುವ ಅನ್ನ ರೈತನ ಬಾಳಿಗೆ ಚಿನ್ನ.
ರಾಜಸ್ಥಾನದಂತ ಮರುಭೂಮಿಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ. ಬಾರ್ಮರ್ ಜಿಲ್ಲೆ, ಜೈಸಲ್ಮೇರ್ ಜಿಲ್ಲೆಗಳಲ್ಲಿ ಅಲ್ಲಿಯ ಪಾರಂಪರಿಕ ಮೂಲಗಳೇನಿದ್ದಾವೆ, ಅಲ್ಲಿ ಬೆರಿ ಅಂತಿದೆ, ಟಂಕ ಅಂತಿದೆ, ಟಂಕಲಿ ಅಂತಿದೆ, ನೀರಿನ ಮೂಲಗಳಿದ್ದಾವೆ. ಅವುಗಳು ಸ್ವಲ್ಪ ಸಮಸ್ಯೆ ಆಗಿ ಕಿತ್ತು ಹೋಗಿದ್ದನ್ನ ಅವುಗಳ ನಿರ್ವಹಣೆ ರಿಪೇರಿ ಈ ತರದನ್ನೆಲ್ಲ ಅಲ್ಲಿಯ ಸಮುದಾಯಗಳ ಜೊತೆ ಸೇರಿ ಮಾಡಿದಾಗ ನಾನು ಪ್ರದೇ ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೆ. ಬಹಳ ಒಂದು ಸಂತೋಷ ಆಯ್ತು, ಅವರಿಗೆ ನೀರಿನ ಬಗ್ಗೆ ಬಹಳ ಎಚ್ಚರ ಇದೆ. ಅಂತ ಕಡೆ ಏನಾದರೂ ಸಮಸ್ಯೆ ಇದ್ದಾಗ ನಾವು ಸಹಕಾರ ಕೊಟ್ಟಾಗ ಜನ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿ ಅದನ್ನ ಸಾರ್ಥಕ ಪಡಿಸ್ತಾರೆ. ಆವಾಗ ನಮಗೂ ಒಂಥರ ಧನ್ಯತಾಭಾವ, ಸಪೋರ್ಟ್ ಕೊಟ್ಟಿದ್ದಕ್ಕೆ, ಸಹಕಾರ ಕೊಟ್ಟಿದ್ದಕ್ಕೆ ಒಳ್ಳೆ ಕೆಲಸ ಆಯ್ತು ಅಂತ. ಸೊ ನನಗೆ ಏನನ್ಸ್ತದೆ ಅಂದ್ರೆ, ಎಲ್ಲಿ ಪರಿಸ್ಥಿತಿ ತೀರಾ ಗಂಭೀರವಾಗಿ ಪರಿಣಮಿಸ್ತೋ ಆವಾಗ ಜನ ಎಚ್ಚೆತ್ಕೊಳ್ತಾರೆ ಅಂತ. ಬೇಗನೆ ನಾವು ಜಾಗೃತರಾಗೋದಿಲ್ಲ, ನಾವು ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋ ತನಕ ಕಾಯ್ತೀವಿ. ಅದು ನಮ್ಮ ದೌರ್ಭಾಗ್ಯ. ಜನರಲ್ಲಿ ಇನ್ನೂ ಆಲಸ್ಯ ನನಗೆ ಕಂಡು ಬರ್ತಾ ಇದೆ. ಇರ್ಲಿ ಪರವಾಗಿಲ್ಲ, ನೋಡೋಣ, ನಮ್ಮ ಗುತ್ತಿಗೆಗೆ ಬಂದಾಗ ನೋಡ್ಕೊಳ್ಳೋಣ ಅನ್ನುವಂಥ ಭಾವನೆಯೂ ಇದೆ. ಅಂದರೆ ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ತೀವಲ್ಲ ನಾವು, ಒಂದು ಕಡೆ ಆಶಾ ಭಾವನೆಯೂ ಬರ್ತದೆ, ಇನ್ನೊಂದು ಕೆಲವು ಸರಿ ನೋಡಿದಾಗ ದುಃಖನಾಗುತ್ತೆ. ಚ ಇಷ್ಟೊಂದು ಪರಿಸ್ಥಿತಿ ಕೆಟ್ಟ ಹೋಗ್ತಾ ಇದ್ರು, ಜನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನ ತಿಳ್ಕೊಳ್ಳುವಂಥದ್ದು, ಯಾವಾಗ ನಾವು ಕಾರ್ಯೋನ್ಮುಖರಾಗುವಂಥದ್ದು ಅನ್ನುವಂಥ ಯೋಚನೆಯೂ ಬರುತ್ತೆ. ನಾವು ಇನ್ನಷ್ಟು ಕೆಲಸ ಮಾಡಬಹುದು ಅನ್ನುವಂಥ ಕ್ಷಣಗಳನ್ನು ನಾನು ಅನುಭವಿಸಿದ್ದೀನಿ. ನೀರು ಅನ್ನುವಂಥದ್ದು ನಮಗೆ ಜೀವಜಲ, ಆದ್ದರಿಂದ ಇದರ ಬಗ್ಗೆ ನಾವು ನಿರಂತರವಾಗಿ ಕೆಲಸ ಮಾಡಲೇಬೇಕಾಗುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದವರು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ಮುಂದಿರುವಂಥ ಕಾರ್ಯ ಬಹಳ ದೊಡ್ಡದು. ಯಾವುದೇ ಒಂದು ದೊಡ್ಡ ಯೋಜನೆ ಸರ್ಕಾರ ಹಾಕೊಂಡಾಗ ಅದನ್ನ ಇದು ಮಾಡುವಂಥ ನಿರ್ವಹಣೆ ಅಥವಾ ಇಂಪ್ಲಿಮೆಂಟೇಷನ್ ಅದನ್ನ ಅನುಷ್ಠಾನಗೊಳಿಸುವಂಥದ್ದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಬೇಕು. ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ, ಯಾವ ರೀತಿ ಅದನ್ನು ಉತ್ತಮಗೊಳಿಸಬೇಕು ಅನ್ನೋ ರೀತಿ ಯೋಚನೆ ಮಾಡಿದ್ರೆ ಖಂಡಿತ ನಾವು ಹೆಚ್ಚಿನ ಒಂದು ಸಕ್ಸಸ್ ಏನು ಇದರಲ್ಲಿ ಪಡ್ಕೊಳ್ಬಹುದು. ಚಿತ್ರದುರ್ಗ ಆಕಾಶವಾಣಿಯಿಂದ ನಾನು ತಿಳ್ಕೊಂಡ ಮಟ್ಟಿಗೆ ಚಿತ್ರದುರ್ಗ ದಾವಣಗೆರೆ ನಾಗರಿಕರಿಗೆ ಈ ಕಾರ್ಯಕ್ರಮ ತಲುಪಿದೆ. ಚಿತ್ರದುರ್ಗದಲ್ಲೂ ನೀರಿನ ಸಮಸ್ಯೆ ಬಹಳ ಇದೆ, ಫ್ಲೋರೈಡ್ನ ಸಮಸ್ಯೆನೂ ಇದೆ. ಆದ್ರಿಂದ ಮಳೆ ನೀರು ಸಂಗ್ರಹಣೆ ಖಂಡಿತ ನಿಮ್ಮೆಲ್ಲರೂ ಮನಸ್ಸು ಮಾಡಿದ್ರೆ ಸಾಧ್ಯ. ಬಹಳ ಮಂದಿ ಹೇಳ್ತಾರೆ ಮಳೆ ನೀರಲ್ಲಿ ನಮ್ಮಲ್ಲಿ ಜಾಸ್ತಿ ಮಳೆ ಬರೋದಿಲ್ಲ, ಆದ್ರಿಂದ ನಮ್ಮಲ್ಲಿ ಮಳೆ ನೀರು ಸಂಗ್ರಹಣೆ ಸಾಧ್ಯ ಇಲ್ಲ. ಆದ್ರೆ 100 ಚದರ ಮೀಟರ್ ವಿಸ್ತೀರ್ಣ ಇದ್ದ ಛಾವಣಿಯಿಂದ ನಮ್ಮ ಚಿತ್ರದುರ್ಗದಲ್ಲಿ ಕನಿಷ್ಠ 50,000 ಲೀಟರ್ ನೀರನ್ನ ತಗೋಬಹುದು, ಹಾರ್ವೆಸ್ಟ್ ಮಾಡಬಹುದು. ಸೊ ಇದನ್ನ ಪ್ರತಿಯೊಬ್ಬರು ಗಮನ ಹರಿಸಬೇಕು. ದಯವಿಟ್ಟು ನೀವು ಈ ಕಾರ್ಯಕ್ರಮಗಳನ್ನ ಕೇಳಿ ಮರೆತು ಬಿಡಬೇಡಿ. ಏನಾದ್ರೂ ಒಂದು ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ಮಾಡಿ. ನೀರಿಗೆ ಸಂಬಂಧಪಟ್ಟ ಒಂದಾದ್ರೂ ವಿಚಾರವನ್ನ ಅನುಷ್ಠಾನಗೊಳಿಸಬೇಕು. ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡಿದ್ದನ್ನ ಅನುಷ್ಠಾನಗೊಳಿಸಬೇಕು, ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಬೇಕು. ಅದೇ ನಮ್ಮ ಆಸೆ. ಜನ ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ಬೆಂಬಲ ಕೊಡಬೇಕು ಮತ್ತೆ ಅದರಿಂದ ಉತ್ತೇಜನಗೊಂಡು ಅವರ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಇದೇ ಈ ಯೋಜನೆಯ ಈ ಕಾರ್ಯಕ್ರಮದ ಉದ್ದೇಶ. ನಮಸ್ಕಾರ.
ಚಾವಡಿ ನೀರಾದರೇನು, ಜೋಪಡಿ ನೀರಾದರೇನು, ಜೋಪಾನ ಮಾಡಿದರೆ ಸುಖ ಜೀವನಕ್ಕೆ ಸೋಪಾನವಾಗದೇನು? ಕೆಳುಗ್ರೆ ಈಗ ಈ ಸಂಚಿಕೆಯ ಪ್ರಶ್ನೆಯನ್ನ ಬರ್ಕೊಳ್ಳಿ. ಅರ್ಘ್ಯಂ ಎಂಬ ಪದದ ಅರ್ಥ ಏನು? ಪ್ರಶ್ನೆ ಇನ್ನೊಮ್ಮೆ, ಅರ್ಘ್ಯಂ ಎಂಬ ಪದದ ಅರ್ಥ ಏನು? ನಿಮ್ಮ ಪತ್ರಗಳು ಮುಂದಿನ ಗುರುವಾರದೊಳಗೆ ನಮ್ಮನ್ನ ತಲುಪಬೇಕು. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ, ಆಕಾಶವಾಣಿ, ಕೆಳಗೋಟೆ, ಚಿತ್ರದುರ್ಗ. ಕೆಳಗ್ರೆ ಮಳೆ ನೀರು ಕೊಯ್ಲು ಕುರಿತು ಹೆಚ್ಚಿನ ಮಾಹಿತಿಗೆ ನೀವು ಸಂಪರ್ಕಿಸಿ ಎನ್ಜೆ ದೇವರಾಜರೆಡ್ಡಿ, ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರು, ಜಿಯೋ ರೈನ್ ವಾಟರ್ ಬೋರ್ಡ್, ಚಿತ್ರದುರ್ಗ. ದೂರವಾಣಿ 9448125498. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಪ್ರಾಯೋಜಿತ ಕಾರ್ಯಕ್ರಮದ ಮೊದಲ ಕಂತು ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರ್ಘ್ಯಂ ಸಂಸ್ಥೆಯ ಯೋಜನಾ ಅಧಿಕಾರಿ ಎಸ್ ಮನೋಹರ ರಾವ್, ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್, ಸಹಕಾರ ಎಸ್ ಉಷಾಲತಾ. ಮುಂದಿನ ವಾರ ಮತ್ತಿದೇ ಸಮಯಕ್ಕೆ ಮಾಯದಂತಹ ಮಳೆ ತುಂಬಿ ತುಳುಕಲಿ ಇಳೆ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.